ಏನಾಗುತ್ತೆ? ಸಿಕ್ಕಾಗ ಖುಷಿ, ಸಿಕ್ಕದೆ ಹೋದಾಗ ದುಃಖ. ಆದ್ರೆ ನಿರೀಕ್ಷಣೆ ಇಲ್ಲದೆ ಹೋದ್ರೆ ನಮಗೆ ಸಮಸ್ಯೆನೇ ಇಲ್ಲ. ಇದು ನಮ್ಮ ದೋಷ. ಇದು ಪ್ರತಿಯೊಂದು ಕ್ಷಣದಲ್ಲೂ ಫಲದ ಅಪೇಕ್ಷೆಯನ್ನು ಮಾಡ್ತೇವೆ. ಆದ್ರಿಂದ ನಮಗೆ ಕರ್ಮದ ಫಲ ಬಲಕ್ಕೆ ಶುರುವಾಗ, ಕರ್ಮದ ಫಲ ಅದರ ಲೇಪ ಶುರುವಾಗ, ಯಾರಿಗೆ ಅದರ ಬಗ್ಗೆ ಗಿಡದ ನ್ಯೂಟ್ರಲ್ ಆಗಿದ್ರೆ ಸಂಶಯನೇ ಇದೆ. ಯಾವುದೋ ಕ್ಲಾಸಲ್ಲಿ ಯಾವುದೋ ಒಂದಿಷ್ಟು ಏನೋ ಮಾಡ್ತಾನೆ, ಕೆಲವರು ಜೋರಾಗ್ತಾರೆ, ಕೆಲವರು ಸುಮ್ಮನೆ ಕೂತಿರ್ತಾರೆ, ಇನ್ನೊಬ್ರು ಏನೋ ಮಾಡ್ತಾರೆ, ಒಬ್ಬ ನಿರ್ಲಿಪ್ತನ ಕೂತಿರ್ತಾನೆ. ಅವ್ರ ನಕ್ಕವರು ತಪ್ಪಾನ ಹತ್ರ ಗೆಟೌಟ್ ಅಂತ ಹೇಳ್ತಾನೆ. ಸರಿಯಾಗಿ ಹೇಳಿದ ನಗರ ಹೋದ್ರೆ ನೀನು ಗೆಟೌಟ್ ಅಂತ ಹೇಳ್ತಾನೆ. ಯಾಕೆ ನಗಲಿಲ್ಲ, ನೀನು ಒಳ್ಳೆ ಜೋಕ್ ಹೇಳಿದರೆ ಅಂತ ಕೇಳ್ತಾನೆ. ಸುಮ್ಸುನೆ ಯಾಕೆ ನೀನೀಗ ಅವನು ಕೇಳ್ತಾನೆ. ಸುಮ್ಮನೆ ಕೂತಾನೆ ಪ್ರಶ್ನೆ ಮಾಡಾಗಿಲ್ಲ ಅವನು, ಏನ್ ಮಾಡ್ತಾನೆ ಅವನೀಗ ನಿರ್ಲಿಪ್ತ. ಯಾಕೆಂದ್ರೆ ಹೇಳ್ತಾನೆ, ಈಗ ಸಂಬಂಧಪಟ್ಟ ವಿಚಾರ ಅಲ್ಲ. ಅಲ್ಲೇನಾಯ್ತು ಅವನಿಗೀಗ ಕುತೂಹಲ ಹುಟ್ಟಿತು. ಅವನ ಬಗ್ಗೆ ಯಾತಕ್ಕೆಂತ ಕುತೂಹಲ ಹುಟ್ಟಿತು. ಸರಿಯಾದ ಕಾರಣ ಕೊಟ್ರೆ ಸಂತೋಷವಾಗುತ್ತೆ, ತಪ್ಪಾದ ಕಾರಣ ಕೊಟ್ರೆ ನ್ಯೂಟ್ರಲ್ ಆಗಿದ್ರೆ ಸಿಟ್ಟು ಬರುತ್ತೆ. ಆದರೆ ಪರಮಾತ್ಮ ಎಂಥವನು ಪ್ರತಿಯೊಂದರ ಬಗ್ಗೆ ಪರಮಾತ್ಮ ತಟಸ್ಥನಾಗಿದ್ದಾನೆ, ತಟಸ್ಥನಾಗಿದ್ದಾನೆ ಮತ್ತು ಹೇಗಿರಬೇಕು ಹಾಗೇ ಇದ್ದಾನೆ. ನಮ್ಮ ಜೀವನದಲ್ಲೂ ಎಲ್ಲೆಲ್ಲಿ ಫಲವನ್ನು ಅಪೇಕ್ಷೆ ಪಟ್ಟಿರೋದಿಲ್ಲ ನಮಗೆ ಲೇಪ ಆಗೋದೇ ಇಲ್ಲ. ಎಲ್ಲೆಲ್ಲಿ ಪಟ್ಟಿರ್ತೇವೆ ಅಲ್ಲಲ್ಲಿ ಲೇಪ ಆಗುತ್ತೆ ನಮಗೆ. ನಾವು ಅಪರೂಪಕ್ಕೊಮ್ಮೆ ಫಲ ಅಪೇಕ್ಷೆ ಪಡೆದೇ ಇರೋದು ಉಂಟು. ಕೆಲವೊಮ್ಮೆ ತೀರ ರೇರಾಗಿ ನಾವೇನ್ ಮಾಡ್ತೇವೆ, ತುಂಬಾ ಊಟ ಆದ್ಮೇಲೆ ಇನ್ಸದ್ದು ಹಾಕಿದ್ರೆ ಬೇಡ ಅಂತೇವೆ. ಆಗ ಆ ಸ್ಟೇಜಲ್ಲಿ ಬೇಡ ಅಂತೇಳಿ ಸಾಮಾನ್ಯವಾಗಿ ಒಂದು ಸ್ಟೇಜ್ ಬೇಡ ಅಂಬ ಸ್ಟೇಜ್ ಕೆಲವು ಕಡೆ ಇದೆ ನಮಗೆ. ಆ ಸ್ಟೇಜಲ್ಲಿ ನಮಗೆ ಆ ಸಮ ಯಾರೋ ಇದೋ ಪಕ್ಕ ನಮಗೆ ಹೊಟ್ಟೆ ತುಂಬೋಗಿದೆ, ನಮಗೆ ಏನು ತಿನ್ನ ಸ್ಥಿತಿಯಲ್ಲೇ ಇಲ್ಲ, ನಮಗೇನು ಹಾಕ್ತಾ ಪಕ್ಕದಲ್ಲೇ ಹಾಕ್ತಾನೆ, ನಮಗೆ ಸಿಟ್ಟು ಬರೋದಿಲ್ಲ. ಆಗ ಯಾಕೆ ನಮಗೆ ಬೇಕೇ ಇಲ್ಲ, ಯೋಚನೆ ಇಲ್ಲ, ಬೇಕಾದ ಹಾಕ್ಬಿಟ್ಟು ಸಿಟ್ಟು ಬಂದ್ಬಿಡ. ನನಗೆ ಹಾಕ್ಬೇಕಾಗಿತ್ತು ಅವನಿಗೆ ಯಾಕೆ ಹಾಕಿದ, ನನಗೆ ಎರಡು ಬೇಕಾಗಿತ್ತು ನನಗೆ ಒಂದಾಗ ಅವನಿಗೆ ಯಾಕೆ ಎರಡು ಹಾಕಿದ, ಯೋಚನೆ ಶುರುವಾಗ ಬೇಡ ಅಂದ್ರೆ ಪ್ರಶ್ನೆ ಬರೋದೇ ಇಲ್ಲ. ಇವತ್ತು ನಾ ಬಗ್ಗೆ ನಮ್ಮ ನಾಟ್ ಇಂಟರೆಸ್ಟೆಡ್ ಅಂತ ಪ್ರಶ್ನೆ ಬಂದ್ರೆ ಸಮಸ್ಯೆ ಬರೋದೇ ಇಲ್ಲ. ಪರಮಾತ್ಮ ಉದಾಸೀನಂತೆ ಇರೋದ್ರಿಂದ ಅವನಿಗೆ ಯಾವ ಫಲದ ಲೇಪ ಇಲ್ಲ. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಲೇಪ ತಪ್ಪಿಸೋದು ಸುಲಭ ಆಗಿಬಿಡುತ್ತಾಗ. ಇನ್ವಾಲ್ವ್ಮೆಂಟ್ ತಪ್ಪಿಸ್ಕೊಳ್ಳೋದು ಭಾರಿ ಸುಲಭ. ಕೆಸರಲ್ಲಿ ಗಾಳಿ ಸಿಕ್ಕಾಕೊಳ್ಳುತ್ತೆ, ಮೇ ಟಾರೋಡ್ನಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈಗ ಲೇಪ ಇಲ್ಲ, ಅಲ್ಲಿ ಲೇಪ ಇದೆ, ಇಲ್ಲಿ ಲೇಪ ಇಲ್ಲ. ಎಲ್ಲೆಲ್ಲಿ ಲೇಪ ಇರುತ್ತೋ ಅಲ್ಲಿ ಪರಿಣಾಮ ಅನುಭವಿಸಬೇಕಾಗತ್ತೆ. ಲೇಪದ ಪ್ರಸಕ್ತಿನೇ ಇಲ್ಲಲ್ಲ, ಯೋಚನೆ ಯಾಕೆ ಮಾಡಬೇಕು? ಲೇಪಕ್ಕೆ ಕಾರಣ ಆಸಕ್ತಿ, ಲೇಪಕ್ಕೆ ಕಾರಣವಿಲ್ಲದಿರೋದು ಅನಾಸಕ್ತಿ. ಅದನ್ನು ಔದಾಸೀನ್ಯ ಅಂತ ಕರೆಯುತ್ತಾರೆ. ಉದಾಸೀನವದಾಸೀನಂ ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಆಯಾ ಕರ್ಮಗಳಲ್ಲಿ ನಾನು ಸಕ್ತನಾಗಿಲ್ಲ, ಉದಾಸೀನಂತೆ ಇದ್ದೇನೆ. ಆ ಪ್ರತಿಯೊಂದು ಕರ್ಮದಲ್ಲೂ ಹಾಗಿದ್ದೇನಾದ್ರಿಂದ ನನಗೆ ಯಾವ ಕರ್ಮದಲ್ಲೂ ಲೇಪ ಇಲ್ಲವೇ ಇಲ್ಲ. ಕೊಲೆಗಡುಕ ನನಗೆ ಶಿಕ್ಷೆ ಕೊಡ್ತಾರೆ, ಆದರೆ ಹ್ಯಾಂಗ್ ಮಾಡ್ತಾನಲ್ಲ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಶಿಕ್ಷೆ ಹೇಳಿಬಿಡ್ತಾರೆ, ಒಬ್ಬ ಕಡಗ ಕೊಂದು ಹಾಕಿಬಿಡ್ತಾನೋ ಅವನು ಶಿಕ್ಷೆ ಕೊಡೋದಿಲ್ಲ. ಯಾತಕ್ಕೆ? ಅವನು ಫಲ ಕೊಡ್ತಾರೆ, ಬೇಕು ಇನಾಮ್ ಕೊಡ್ತಾರೆ, ಅವ್ನು ಶಿಕ್ಷೆ ಕೊಡೋದಿಲ್ಲ. ಇಬ್ರು ಕೊಂದವರೇ, ಅವನೊಬ್ಬನ ಯಾವನೋ ಕೊಂದ, ಅವನು ಇವನು ಕೊಂದ, ಅಷ್ಟೇನೆ. ಅವನು ಇವನು ಕೊಂದ, ಶಿಕ್ಷೆ ಕೊಟ್ಟ ನ್ಯಾಯಾಧೀಶನಿಗೂ ಲೇಪ ಇಲ್ಲ, ಹ್ಯಾಂಗ್ ಮಾಡಿದನಿಗೂ ಲೇಪ ಇಲ್ಲ. ಯಾತಕ್ಕೆ? ಇವನು ನನ್ನ ಶತ್ರು, ಇವನು ನಾನು ಕೊಲ್ತೇನೆ ಅಂತ ಇಲ್ಲ. ಸರ್ಕಾರ ಇವನು ಕೊಲ್ಲಬೇಕು ಅಂತ ಹೇಳಿದೆ, ಕೊಲ್ಲೋದು ನನ್ನ ಅಪಾಯಿಂಟ್ಮೆಂಟ್ ಆಗಿರೋದೇ, ಅದಕ್ಕೆ ನಾನು ಕೊಲ್ತೇನೆ. ಕೊಟ್ಟು ಕೆಲಸ ಮುಗಿಸಿ ಹೊರಟುಬಿಡ್ತಾನೆ, ಲೇಪನೇ ಇಲ್ಲ. ಅವನು ಹಾಗಲ್ಲ, ಮೊದಲು ಕೊಂದು ಅವನೇನ್ ಮಾಡಿರ್ತಾನೆ, ನಾನು ಏನೋ ಮಾಡಿದ್ದಾನೆ ಅವನು ಕೊಲ್ತೇನೆ. ಅಲ್ಲಿ ವೆಸ್ಟೇಜ್ ಇಂಟ್ರೆಸ್ಟ್ ಇದೆ, ಇಲ್ಲಿಲ್ಲ. ಇಲ್ಲಿ ಎಲ್ಲೆಲ್ಲಿ ನಮಗೆ ಈ ಅನಾಸಕ್ತಿ ಬರುತ್ತೋ ಅಲ್ಲಿ ಕರ್ಮದ ಬಂಧನ ಇಲ್ಲ, ಎಲ್ಲೆಲ್ಲಿ ಆಸಕ್ತಿ ಬರುತ್ತೋ ಅಲ್ಲಿ ಕರ್ಮದ ಬಂಧನ ಇದೆ. ಅದಕ್ಕೆ ಪರಮಾತ್ಮ ಹೇಳಿದ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ತವ್ಯ ಕರ್ಮದಲ್ಲೇ ಅಧಿಕಾರ, ಫಲಗಳಲ್ಲಿ ಅಲ್ಲ. ಈ ಮಾತು ಎಷ್ಟು ವ್ಯಾಪಕವಾದ ಅರ್ಥ ಕೊಡ್ತಾ ಇದೆ. ನಾವು ಸುಖವಾಗಿರಬೇಕು ಅಂತಿದ್ರೆ ಫಲದ ಬಗ್ಗೆ ಅಪೇಕ್ಷೆ ಪಡಲಿಕ್ಕೆ ಹೋಗಬೇಡಿ. ಅಪೇಕ್ಷೆ ಪಟ್ಟಾಗ ನಿರಾಸೆ ಆಗೋದು ಬಹಳ ಸುಲಭವಾದದ್ದು. ಅಪೇಕ್ಷೆ ಪಟ್ಟರೆ ನಮಗೆ ದುಃಖ, ಇನ್ನೊಬ್ಬರಿಂದನೂ ನಮಗೆ ದುಃಖ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿ ಏನ್ ಮಾಡಿತು, ಒಂದು ಯಾವುದೋ ಒಂದು ಮಾಂಸ ತುಣುಕು ಸಿಕ್ತು ತಿನ್ನಲಿಕ್ಕೆ ಅಂತ ಹೋಯಿತು. ಅಷ್ಟೊತ್ತಿಗೆ ನೂರಾರು ಅಂತ ಪಕ್ಷಿಗಳು ಬಂತು, ಬಲಿಷ್ಠವಾದ ಪಕ್ಷಿಗಳು ಬಂತು. ಜೋರ ಹೊಡೆಬಿಟ್ಟು ಓಡಿಸಿಬಿಟ್ಟು, ಆ ಕಡೆ ಮೈಯೆಲ್ಲ ಗಾಯಿತು, ದೂರ ಹೋಗಿಬಿಡ್ತು. ಹೋಗ್ಲಕ್ಕೆ ಮತ್ತೆ ಹೊಡಿಲಕ್ಕೆ ಬರ್ತಾ ಇತ್ತು. ಕೊನೆ ತೀರ್ಮಾನ, ನನಗೆ ತಂಟೆನೇ ಬೇಡ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡು ದೂರ ಕೂತ್ಕೊಂಡು, ತಂಟೆಗೆ ಯಾರು ಬರಲೇ ಇಲ್ಲ ಅಲ್ಲ, ಆ ಕಡೆ ಹೋಗ್ಬಿಟ್ಟು ಹೊಡಿಲಕ್ಕೆ ಯಾರು ಬರಲೇ ಇಲ್ಲ. ಇದನ್ನು ಅವಧೂತ ನೋಡಿದನಂತೆ, ಅಬ್ಬಾ ನನಗೆ ಅರ್ಥ ಆಯ್ತು ಈಗ. ಅದು ಆಸೆ ಪಟ್ಟಿದ್ದಕ್ಕೆ ಏಟು ಬಿತ್ತು, ದೂರ ಉಳಿದಿದ್ದಕ್ಕೆ ಅದಕ್ಕೆ ಏಟು ಬಿಡಲೇ ಇಲ್ಲ. ನಾವು ಹೀಗೆ ಪ್ರತಿಯೊಂದು ಫಲದಿಂದ, ಅದು ಮಾಂಸದ ಆಸೆ ಇತ್ತಲ್ಲ, ಹೋಯ್ತು ಪೆಟ್ಟು ಬಿತ್ತು, ಬಿಡ್ತು ಪೆಟ್ಟು ತಪ್ಪಿತು. ನಾವು ಈ ರೀತಿ ಆಸೆಯನ್ನು ಯಾವಾಗ ಗೆಲ್ತೇವೋ ಆಗ ನಮಗೆ ನಿರಾಸೆಯ ಪ್ರಶ್ನೆ ಇಲ್ಲ, ನಿರಾಸೆಯೇ ಒಂದು ಪೆಟ್ಟು, ಜೊತೆಗೆ ಇನ್ನೊಬ್ಬರಿಂದನೂ ಪೆಟ್ಟು. ಈ ದೃಷ್ಟಿಯಿಂದ ತಿಳ್ಕೊಂಡೇ ಅಂತ ಹೇಳುತ್ತಾನೆ. ಇದು ಭಗವಂತ ಹೇಳಿದ ಮಾತು. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ರಿಂದನೇ ನಮಾಂ ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಹಿಂದಿ ಮಾತನ್ನು ಪರಮಾತ್ಮ ಹೇಳಿದ್ದಾಗಲೇ, ಅರ್ಜುನ ನನಗೆ ಎಂದೂ ಕರ್ಮದ ಲೇಪ ಇಲ್ಲ. ನಾಲ್ಕನೇ ಅಧ್ಯಾಯದಲ್ಲಿ ಬಂದಿದೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಅಂತ ಅಲ್ಲಿ ಹೇಳಿದ್ದಾನೆ. ನನ್ನ ಕರ್ಮಗಳ ಲೇಪ ಇಲ್ಲ, ಕರ್ಮಫಲದಲ್ಲಿ ಆಸೆ ಇಲ್ಲ ಆದ್ದರಿಂದ ಅಂತ ಹೇಳಿದ್ದ. ಕರ್ಮಫಲದಲ್ಲಿ ಆಸೆ ಇಲ್ಲ ಆದ್ದರಿಂದ ನನಗೆ ಆಗಿದೆ. ಆದರೆ ಆಸೆ ಇದ್ದವನಿಗೆ ಬಂಧನ ತಪ್ಪಿದ್ದಲ್ಲ. ಇದಕ್ಕೆ ವಿವರಣೆ, ಇನ್ನೊಂದು ವಿವರಣೆ ಬೇಕಲ್ಲಿ. ಪರಮಾತ್ಮನ ಉದಾಸೀನನಾಗಿದ್ದಾನೆ ಅಂತ ಹೇಳಿದಾಗ ಏನು ಸಮಸ್ಯೆ ಬರುತ್ತೆ? ಒಂಥರ ಇಂಡಿಫರೆಂಟ್ ಆಗಿದ್ದಾನೆ ಅಂತ ಅರ್ಥ ಬಂದ್ಬಿಡ. ಇಂಡಿಫರೆಂಟ್ ಆಗಿದ್ದಾನೆ, ಇಂಡಿಫರೆನ್ಸ್ ಎಂಬುದು ಅದೊಂದು ದೋಷನೆ. ಇಂಡಿಫರೆನ್ಸ್ ಎಂಬುದು ಒಂದು ಡಿಫೆಕ್ಟೇ. ಇವನು ತನ್ನ ಡ್ಯೂಟಿ ಬಗ್ಗೆ ಇಂಡಿಫರೆಂಟ್ ಆಗಿದ್ದಾನೆ ಅಂತ ಬರೆದ್ರೆ ಅವನು ಸರಿ ಇಲ್ಲ ಅಂತಾನೆ ಅರ್ಥ. ಪರಮಾತ್ಮ ಉದಾಸೀನನಾಗಿದ್ದಾನೆ, ಇಂಡಿಫರೆಂಟ್ ಆಗಿದ್ದಾನೆ ಅಂತ ಅರ್ಥ ಮಾಡಿಬಿಟ್ರೆ ಅದಕ್ಕೆ ಹೇಳ್ತಾರೆ ಅಲ್ಲ, ಪದ ಇಲ್ಲ, ಉದಾಸೀನವತ್ ಆಸೀನಂ. ಉದಾಸೀನನಾಗಿ ಪರಮಾತ್ಮ ಇಲ್ಲ, ಉದಾಸೀನನಂತೆ ಇದ್ದಾನೆ. ಇದು ಇಂಪಾರ್ಟೆಂಟ್. ಎಲ್ಲಿ ಆ ಉದಾಸೀನ 100% ಇರುತ್ತೋ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಪೂರ್ತಿ ಇರುತ್ತೋ ಅಲ್ಲಿ ಕೆಲಸ ಮಾಡಿ ದುಃಖ ಪಡಬೇಕಾಗುತ್ತೆ. ನಮಗೆ ಎರಡು ಸ್ಟೇಜು. ನಮಗೇನು ಆಸಕ್ತಿ ಇಲ್ಲೋ ಏನು ಮಾಡೋದೇ ಇಲ್ಲ. ತುಂಬಾ ಆಸಕ್ತಿ ಇದೆಯೋ ಮಾಡಿ ದುಃಖ ಪಡ್ತೇವೆ. ಏನು ಆಸಕ್ತಿ ಇಲ್ಲದೇನೂ ಇರಬಾರದು, ಕೆಲಸನೇ ಆಗೋದಿಲ್ಲ. ಆಸಕ್ತಿ ಇರಲೂಬಾರದು, ತಪ್ಪಾಗಿ ಕೆಲಸ ಆಗುತ್ತೆ. ಮತ್ತೆ ಹೇಗಿರಬೇಕು? ಕರ್ಮ ಮಾಡೋದ್ರಲ್ಲಿ ಆಸಕ್ತಿ ಇರಬೇಕು ಹೊರತು ಅದರ ಫಲದಲ್ಲಿ ಆಸಕ್ತಿ ಇರಬಾರದು. ವೆರಿ ಇಂಪಾರ್ಟೆಂಟ್. ಕರ್ಮದಲ್ಲಿ ಆಸಕ್ತಿ ಇರಬೇಕೆ ಹೊರತು ಕರ್ಮದ ಫಲದಲ್ಲಿ ಆಸಕ್ತಿ ಇರಬಾರದು. ಎಷ್ಟು ಡಿಫರೆನ್ಸ್ ಇದೆ. ಕೆಲಸ ಚೆನ್ನಾಗಿ ಮಾಡ್ತಾನೆ, ಏನು ಕೊಟ್ಟರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕದರಿರ್ತಾರೆ, ಯಾವ ಕೊಡೋದಲ್ಲ ಬಿಡ್ರಿ, ಕೆಡಿಸಿಬಿಡ್ತೇನೆ ಏನು ಮಾಡಬೇಕಾಗ. ಅದು ತಪ್ಪು, ಅದು ವೃತ್ತಿಗೆ ಮಾಡ್ತಕ್ಕಂಥ ಮೋಸ. ಈ ಮಾತನ್ನು ಯೋಚನೆ ಮಾಡಿದರೆ ಆ ಪದದ ಎಷ್ಟು ಸೂಕ್ಷ್ಮ ವಿಚಾರ ಇದೆ ಇಲ್ಲಿಗೆ. ಒಂದು ನೋಡಿದರೆ ಓವರ್ ಇನ್ವಾಲ್ವ್ಮೆಂಟ್, ಇನ್ನೊಂದು ಇಂಡಿಫರೆನ್ಸ್. ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಎರಡು ತುಂಬ ಜನಕ್ಕೆ ಯಾವುದೋ ಬಗ್ಗೆ ಸಾಲಿ ಏನಾಗಲೇನಂತ ನನಗತ್ತೇನು ಹೋಯ್ತು, ಇಂಡಿಫರೆನ್ಸ್. ಇನ್ನೊಬ್ಬನು ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಹಾಳು ಮಾಡಿಬಿಡ್ತಾನೆ. ಭಗವಂತ ಹೇಳ್ತಾನೆ ಎರಡೂ ಮಾಡಬಾರದು. ಉದಾಸೀನವತ್ ಆಸೀನ, ಉದಾಸೀನನಾಗಿರಬಾರದು, ಆಕ್ಟಿವ್ ಆಗೇ ಇರಬೇಕು. ಆದರೆ ಉದಾಸೀನನಂತೆ ಇರಬೇಕು. ಅದು ಕಾಂಟ್ರಡಿಕ್ಷನ್ ಆಗುತ್ತೆ ನೋಡೋದಕ್ಕೆ, ಕಾಂಟ್ರಡಿಕ್ಷನ್. ಉದಾಸೀನನಾಗಿದ್ರೂ ಸರಿ, ಆಗಲೇ ಹೋದ್ರೂ ಸರಿ, ಉದಾಸೀನನಂತೆ ಇರೋದು ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ ಕರ್ಮವನ್ನು ಸರಿಯಾಗಿ ಮಾಡೋದು, ಫಲವನ್ನು ಅಪೇಕ್ಷೆ ಪಡೆದ ಇರೋದು, ಅದೇ ಉದಾಸೀನಂತೆ ಇರೋದು ಅಂತ ಅರ್ಥ. ಉದಾಸೀನಂತೆ ಇರೋದು ಅಂತ ಹೇಳಿದ್ರೆ ಒಳ್ಳೆಯ ಅರ್ಥ. ಮಧ್ವಾಚಾರ್ಯ ಮಾತನ್ನು ಬರೀತಾರೆ. ಈ ಮಾತಿನಿಂದ ನಮಗೆ ಕೆಲಸದಲ್ಲಿ ಮೋಸ ಇಲ್ಲ, ಫಸ್ಟ್ ಕ್ಲಾಸ ಮಾಡ್ತಾನೆ. ಆದರೆ ಒಬ್ಬ ಡಾಕ್ಟರ್ ಇರ್ತಾರೆ, ಆಪರೇಷನ್ ಮಾಡ್ತಿರ್ತಾರೆ, ಯಾರೋ ಹೇಳ್ತಾರೆ ಏನ್ ಕೇಸ್ ಆಪರೇಷನ್ ಮಾಡ್ತಿದ್ದೀರಲ್ಲ, ಅವನು ಏನು ಕೊಡೋ ಸ್ಥಿತಿಯಲ್ಲಿಲ್ಲ, ಅವನು ಹೋಪ್ಲೆಸ್, ಭಾರಿ ಬಡವ ಅಂತ ಹೇಳಿಬಿಡ್ತಾರೆ. ಡಾಕ್ಟರ್ ಇದ್ದಕ್ಕಿದ್ದ ಹೌದಾ, ಮತ್ತೆ ಸುಸು ಸೀರಿಯಸ್ನೆಸ್ ಆಗ್ಬೇಕು ನನಗೆ, ಏನೋ ಮಾಡಕ್ ಬಿಟ್ರೆ ಅವ್ನು ಹೇಳ್ತೀನಿ. ದುಡ್ಡಿನ ಬಗ್ಗೆ ಮಾತಾಡಬೇಡ, ಈಗ ಇದು ಇಂಟ್ರೆಸ್ಟಿಂಗ್ ಕೇಸ್, ನಾನು ಸಾಲ್ವ್ ಮಾಡ್ತೇನೆ. ಇದ ಚಾಲೆಂಜ್ ಟು ಮೀ, ಚಾಲೆಂಜ್ ಫಾರ್ ಮೀ, ಮಾಡಿಬಿಡ್ತೇನೆ. ಅದು ಮಾಡ್ತಾನೆ, ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ. ಹೊಸ ಟೈಪ್ ಕೇಸ್ ಇದು, ಒಂದು ಮಾಡ್ತೇನೆ. ಅವನು ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ, ಅದನ್ನು ವಾಸಿ ಮಾಡೋದ್ರಲ್ಲಿ ಟ್ರಿಪ್ ಅಂದ್ರೆ ಆಸಕ್ತಿ ಇದೆ, ಹಣಕಾಸು ಬಗ್ಗೆ ಆಸಕ್ತಿ ಇಲ್ಲ, ಫಸ್ಟ್ ಕ್ಲಾಸ ಮಾಡ್ತಾನೆ. ಆದರೆ ಹಣಕ್ಕೋಸ್ಕರ ಮಾಡೋ ಏನ್ ಮಾಡ್ತಾರೆ, ಹಣ ತಂದಿಲ್ಲ ಹೋಗು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ, ಹಣಕ್ಕೂ ಅವನ ಕೆಲಸದ ಒಂದು ವಿಶಿಷ್ಟವಾದ ಯೋಗಕ್ಕೂ ಸಂಬಂಧ ತಪ್ಪಿಸಿಬಿಡುತ್ತೆ. ಆದರೆ ಫಲದ ಅಪೇಕ್ಷೆ ಏನೂ ಇಲ್ವಲ್ಲ, ದುಡ್ಡು ಬೇಡ, ನಿನ್ನ ಕೆಲಸನೂ ಬೇಡ, ಆಪರೇಷನ್ ನನಗೆ ದುಡ್ಡು ಕೊಡಬೇಡ, ನಾನು ಆಪರೇಷನ್ನೂ ಮಾಡೋದಿಲ್ಲ, ರೋಗಿ ಸತ್ತೋಗ್ತಾನೆ, ಮತ್ತೆ ಅದು ಉಪಯೋಗ ಇಲ್ಲ. ಮತ್ತು ಬ್ಯಾಲೆನ್ಸ್ ಮಾಡತಕ್ಕಂಥ ವೈಶಿಷ್ಟ್ಯ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಪರಮಾತ್ಮ ಅದಕ್ಕೆ ಹೇಳಿದ. ಕರ್ತವ್ಯ ಕರ್ಮಗಳನ್ನು ಮಾಡೋ, ಫಲಗಳಲ್ಲಿ ಆಸಕ್ತಿಯನ್ನು ಹೊಂದಬೇಡ. ನಾವೇನ್ ಮಾಡಿದ್ದೇವೆ ಈಗ, ಉಲ್ಟಾ ಕರ್ತವ್ಯ ಕರ್ಮಗಳನ್ನು ಮಾಡೋದೇ ಇಲ್ಲ, ಫಲಗಳು ಮಾತ್ರ ಫುಲ್ ಎಷ್ಟು ಬರಬೇಕಾದ್ರೆ 100% ಬರಬೇಕು. ಇದು ತೀರ ವಿರುದ್ಧವಾದಂಥ ಗತಿ. ಇದರಿಂದ ಪರ ಎಂದೂ ಮನುಷ್ಯ ದುಃಖ ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ, ಬರೀ ದುಃಖವನ್ನೇ ಅನುಭವಿಸಬೇಕಾಗುತ್ತೆ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ನಮಾ ನಚಮಾಂ ತಾನೆ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಇಷ್ಟು ಹೇಳಿ ಇದೆಲ್ಲ ಎಲ್ಲರಿಗೂ ಅರ್ಥವಾಗೋದಿಲ್ಲ ಅಂತ ಹೇಳಿದ್ರೆ ಧನಂಜಯ ಅಂತ ಹೇಳ್ತಾರೆ. ಧನಂಜಯ, ನಿನಗೆ ಅರ್ಥ ಆಗುತ್ತೆ ಇದೆಲ್ಲ ಕೂಡ, ಹುಡುಗರಿಗೆ ಅರ್ಥ ಆಗದೆ ನಿನಗೆ ಅರ್ಥ ಆಗುತ್ತೆ. ಅದು ಹೇಗೆ ಅರ್ಥ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಕೆಲವು ಪದ ಹೇಳ್ತಾರೆ ನೋಡಿ, ಡಾಕ್ಟ್ರೇ ಹೀಗೆ ಮಾಡಿ ಅಂದ ತಕ್ಷಣ ಡಾಕ್ಟ್ರೇ ಹೀಗೆ ಮಾಡಿ ಅಂತ ಹೇಳಿದಾಗ ಅವನಿಗೆ ಅಪ್ಲೈ ಅರ್ಥ ಆಗುತ್ತೆ ಅಂತ ಅರ್ಥ ಇದೆ. ಹುಡುಗರಿಗೆ ಅರ್ಥ ಆಗೋದಿಲ್ಲ, ನೀನು ಅದರಲ್ಲಿ ಇದ್ದೇ ಆದರೆ ನಿನಗೆ ಅರ್ಥ ಆಗುತ್ತೆ. ಧನಂಜಯ, ನೀನು ಎಂಥವನು, ಅರ್ಜುನ ಎಂಥವನು ಅಂತ ನಮಗೆ ಅರ್ಥ ಆಗಬೇಕು. ಮಹಾಭಾರತ ಓದಿದಾಗ ವನಪರ್ವದಲ್ಲಿ ಬರುತ್ತೆ, ಅರ್ಜುನನ ಕಥೆ ಕೇಳಿದರೆ ಬಹುಶಃ ಅವನು ಎಷ್ಟು ಎತ್ತರದ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಉರ್ವಶಿಯನ್ನು ಇಂದ್ರದೇವರು ಕಳಿಸಿಕೊಡ್ತಾರೆ, ಉರ್ವಶಿಯನ್ನು ಕಳಿಸಿಕೊಡ್ತಾರೆ. ಅರ್ಜುನ ಕೂತಿದ್ದಾನೆ, ಅವನು ಪ್ರತ್ಯೇಕವಾದಂಥ ನಿವಾಸದಲ್ಲಿದ್ದಾನೆ. ಉರ್ವಶಿ ಬರ್ತಾಳೆ, ಅರ್ಜುನಿಗೆ ಆಶ್ಚರ್ಯವೇ ಆಶ್ಚರ್ಯ. ಉರ್ವಶಿ ಬಂದು ಅಂದರೆ ಉಳಿದವರಿಗೆ ಆಶ್ಚರ್ಯ ಅಲ್ಲ, ಉಳಿದವರಿಗೆ ನೂರಾರು ಸಂಭ್ರಮದ ಕ್ಷಣ, ಅರ್ಜುನಿಗೆ ಸಂಭ್ರಮದ ಕ್ಷಣ ಅಲ್ಲ, ಆಶ್ಚರ್ಯ ಪಡ್ತಾರೆ. ಅಮ್ಮ ನೀನು ಯಾಕೆ ಬಂದೆ ಅಂತ ಕೇಳ್ತಾರೆ. ಅರ್ಜುನ, ನಾನು ಯಾಕೆ ಬಂದೆ ಅಂತ ಕೇಳಿದವಳೇ ಇಲ್ಲ ಇವತ್ತರಿಗೂ ಅಂತ ಹೇಳ್ತಾರೆ. ನನ್ನ ಕೇಳಿದವರು ಇಲ್ಲಿ ಒಬ್ಬರೇ ಮಾತು ಕೇಳ್ತಿರೋದು. ನಾನು ಯಾಕೆ ಬಂದೆ, ನಿನ್ನ ಮೆಚ್ಚಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನಿನ್ನ ಮೆಚ್ಚಿ ಬಂದಿದ್ದೇನೆ, ಏನಂತ ಮೆಚ್ಚಿದ್ದೀಯಾ, ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ನನಗೆ ಸಾಧ್ಯ ಇಲ್ಲ ಅದು. ಅರ್ಜುನ, ನಾನು ಭಗವದ್ಗೀತೆಯಲ್ಲಿ ಬರುತ್ತೆ, ಎಷ್ಟು ಉರು ಅಪ್ಸರೆಯರೇ ಆಕರ್ಷಕ ಅಂದ್ರೆ ಉರ್ವಶಿ ಅಂದ್ರೆ ಅಕ್ಷರೆಯರಲ್ಲಿ ಅವಳು ಮಹಾರಾಣಿ ಇದ್ದಾಗ ಲೆಕ್ಕ. ನನ್ನನ್ನು ತ್ಯಾಗ ಮಾಡ್ತೀಯಾ ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ, ಅಮ್ಮ ನೀನು ನನ್ನ ಕುಲದ ತಾಯಿ ಅಂತ ಅರ್ಜುನ ಹೇಳುತ್ತೆ. ನನ್ನ ಕುಲದ ತಾಯಿ, ಚಂದ್ರವಂಶ ಬೆಳೆದು ಬಂದಿದ್ದೆ ನಿನ್ನಿಂದ, ನಾನು ಚಂದ್ರವಂಶದ ಒಬ್ಬ ಪುತ್ರ. ಶಶಾಂಕ ಪುತ್ರ ರಭವತ್ ಪುರುರವಾಹ ತಸ್ಯಾಯುರಾಯೋ ನಹುಷೋ ಯಯಾತಿ. ಚಂದ್ರನ ಮಗ ಬುಧ, ಬುಧನ ಮಗ ಪುರುರಭಸ್ಸು, ಅವನ ಮಗ ಆಯು. ಪುರುರವಸ್ಸಿಗೆ ಆಯು ಹೇಗೆ ಹುಟ್ಟಿದ? ನಿನ್ನಿಂದ ಹುಟ್ಟಿದ ಅಂತ ಹೇಳುತ್ತೆ. ಪುರುರವಸ್ಸು ಉರ್ವಶಿಯರ ಮಗನೇ ಆಯು. ನೀನು ನಮ್ಮ ಅಜ್ಜಿ 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 ಮುತ್ತಜ್ಜಿಯ ಪರಂಪರೆಯಲ್ಲಿ ಬರ್ತೀಯ, ನೀನು ನನಗೆ ಅತ್ಯಂತ ಪೂಜ್ಯಳು, ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗ ಹೇಳ್ತಲ್ಲ ಅರ್ಜುನ, ಹಾಗೆಲ್ಲ ಮಾಡಬೇಡ, ನನ್ನನ್ನು ಸ್ವೀಕಾರ ಮಾಡಲೇಬೇಕು. ನೀನು ಯಾವ ಕಾಲ ಸಂಬಂಧ ಇದೆಲ್ಲ, ನನಗೆ ಅದೆಲ್ಲ ಬೇಕಿಲ್ಲ ಅಂತ ಹೇಳ್ತಾರೆ. ನಿನಗೆ ಬೇಕಿಲ್ಲ, ನನಗೆ ಬೇಕು ಅಂತ ಹೇಳ್ತಾರೆ. ನನಗೆ ಬೇಕು. ಮಾತಾ ಕುಲ ಸೇತಿ ನಿರಾಕೃತ ಆಭೂತ್. ನಿನ್ನೆಲ್ಲ ಆಚಾರ ಸಮಪ್ ಮಾಡ್ತಾರೆ, ನಮ್ಮ ವಂಶದ ತಾಯಿ ನೀನು, ನಿನ್ನನ್ನು ನಾನು ಪೂಜ್ಯಳನ್ನಾಗಿ ನೋಡ್ತೇನೆ ಹೊರತು ನನ್ನ ಪತ್ನಿ ಅಂತ ಸ್ವೀಕಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಅವಳಿಗೆ ಬಾಲಿ ಸಿಟ್ಟು ಬರುತ್ತೆ, ಏನೇನೋ ಪ್ರಲೋಭನೆ ಕೊಡ್ತಾಳೆ. ಆಗ ಅರ್ಜುನ ಪನಿ ಹೇಳ್ತಾನೆ, ಏನಾದರೂ ಮಾಡ ನಾನಂತೂ ಒಪ್ಪೋದಿಲ್ಲ. ಆಗ ಅರ್ಜುನನಿಗೆ ಅವಳು ಶಾಪ ಕೊಟ್ಟು ಬಿಡ್ತಾಳೆ. ಉರ್ವಶಿ ಶಾಪ ಕೊಡ್ತಾಳೆ, ಅರ್ಜುನ ನನ್ನನ್ನು ಹೀಗೆ ನಿರಾಶೆ ಮಾಡಿದ್ದಕ್ಕೋಸ್ಕರ ನೀನು ಷಂಡನಾಗು ಅಂತ ಹೇಳಿಲ್ಲ. ಉರ್ವಶಿ ಪುರುಷನಿಗೆ ಅದಕ್ಕಿಂತ ಒಂದು ದುಃಖದ ಸಂಗತಿ ಇಲ್ಲ. ಅರ್ಜುನ ಮಾತ್ರ ಏನೇನು ಯೋಚನೆ ಮಾಡೋದಿಲ್ಲ, ಅಮ್ಮ ಶಾಪ ಕೊಟ್ಟಾಯ್ತಾರೆ ಇನ್ನಾರು ಹೋಗ್ತೀಯಾ ಬೇಗ ಅಂತ ಹೇಳ್ತಾರೆ. ಇನ್ನಾರು ಹೋಗ್ತೀಯಾ ನೋಡಿ ಅರ್ಜುನ ಹೇಗಿದ್ದಾರೆ, ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ನಾನು ಮಾತೃದೇವೋಭವ ಗೌರವಿಸಿಬಿಟ್ಟಿದ್ದೇನೆ, ಅದರಿಂದ ಏನಾಗುತ್ತೋ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನನ್ನ ಫಲ ಒಳ್ಳೇದು ಬಂದರೂ ಅಷ್ಟೇ, ಕೆಟ್ಟದ್ದು ಬಂದರೂ ಅಷ್ಟೇ, ನನ್ನ ಕೆಲಸ ನಾನು ಮಾಡಿದ್ದೇನೆ, ನಿನ್ನೆ ಬೇಗ ಜಾಗ ಖಾಲಿ ಮಾಡು ಅಂತ ಹೇಳಿದ್ದೆ. ಅವಳಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಗುರುವಶಿ ಈ ಕೋಪದ ಸ್ಥಿತಿ ಬಂದಾಗ ಹೋಗಲಿ ಬಿಡು, ತೀರ ಬೇಜಾರು ಮಾಡ್ಕೋತಾರೆ ಅನ್ಬೋದಿತ್ತು. ಇಲ್ಲ ಲೆಕ್ಕನೇ ಇಲ್ಲ, ನನ್ನ ವ್ರತ ನಾನು, ನಿನ್ನ ನಿನ್ನ ಉಪ್ಲಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯ ಇಂದ್ರದೇವರಿಗೆ ಗೊತ್ತಾಯ್ತು, ತಕ್ಷಣ ಬರ್ತಾರೆ. ಅರ್ಜುನ ಏನ್ ನಡೀತು ಎಲ್ಲ ಹೇಳ್ತಾನೆ. ಹೌದು ಹೀಗಾಯ್ತೇನು, ಶಾಪ ಕೊಟ್ಟುಬಿಟ್ಲ ಅವಳು, ಯೋಚನೆ ಮಾಡಬೇಡ, ನಿನ್ನ ಶಾಪ ತತ್ತದೇ ಇಲ್ಲ ಅಂತ ಹೇಳಿಬಿಡ್ತ. ನೋಡಿದ್ರೆ ಅತಿ ಫಲ ಬಾಧೆ ಬರಲೇ ಇಲ್ಲ, ಅತ್ತೆ ಶಾಪ ತತ್ತದೇ ಇಲ್ಲ. ಅಜ್ಞಾತವಾಸ ಕಾಲಕ್ಕೆ ನೀನು ಷಂಡನಂತೆ ಜಗತ್ತಿಗೆ ಕಾಣಿಕೊಂಡಿರ್ಬೇಕೆ ಹೊರತು ನೀನೆಂದು ನೈವತೆ ಷಂಡತಾ ಸ್ಯಾತ್ ಅಂತ ಹೇಳಿದ್ರು. ಈ ಮಾತನ್ನು ಕೇಳಿದಾಗ ಅರ್ಜುನ ಅಂದ್ರೆ ಅರ್ಥ ಆಗುತ್ತಾಗ, ನೀನು ಹಾಗೆ ಮಾಡಿಲ್ವಾ ಈಗ, ನಿನಗೆ ಅದನ್ನು ಏನೋ ಯೋಚನೆ ಬಂತ? ಏನೂ ಇಲ್ಲ, ಅವಳ ಆಕರ್ಷಣೆ ನಿನಗೆ ಬರಲಿಲ್ಲ, ಉರ್ವಶಿ ಅಂತ ಅವಳ ಆಕರ್ಷಣೆ ನಿನಗೆ ಬರಲಿಲ್ಲ, ಆಕರ್ಷಣೆಗೆ ಉಬ್ಬಲಿಲ್ಲ, ಶಾಪಕ್ಕೆ ಕುಗ್ಲಿಲ್ಲ. ಯಾತಕ್ಕೆ ನಿನಗೆ ಆ ಬಗ್ಗೆ ಯೋಚನೆ ಇರಲಿಲ್ಲ, ನಿನಗೆ ಯೋಚನೆ ಇದ್ದಿದ್ದು ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿ ನಿನ್ನ ಇಲ್ಲ. ಅದೇ ಅರ್ಜುನ ಎಲ್ಲ ಸರ್ತಿ ಅರಿತಿರೋದಿಲ್ಲ, ಕೆಲವೊಮ್ಮೆ ಜಟಾವರಿ ಆಗಿಬಿಡ್ತಾರೆ ಅರ್ಜುನ. ಆಗ ಲೇಪ ಆಗುತ್ತೆ ನಿನಗೆ, ಅಲ್ಲಿ ಲೇಪ ಆಗಲಿಲ್ಲ, ಇಲ್ಲಿ ಲೇಪ ಆಯಿತು. ಯಾತಕ್ಕೆ ನಿನಗಲ್ಲಿ ಆಸಕ್ತಿ ಇರಲಿಲ್ಲ, ಲೇಪ ಆಗಲಿಲ್ಲ, ಬೇರೆ ಕಡೆ ಆಸಕ್ತಿ ಇದ್ದಾಗ ಲೇಪ ಆಗಿದೆ. ಇದು ಅರ್ಜುನನ ಅನುಭವ. ನಮಗೆ ಯಾವಾಗ ಲೇಪಾಗುತ್ತೋ ನಮಗೆ ಅರ್ಥನೇ ಆಗೋದಿಲ್ಲ, ಇದು ವಿಶೇಷ. ಅದಕ್ಕೆ ಧನಂಜಯ ಅಂತ ಹೇಳಿದ್ರಿಂದ ಅರ್ಜುನನ ವ್ಯಕ್ತಿತ್ವವನ್ನು ಹೇಳ್ತಾ, ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಇದೆಲ್ಲ ಉರ್ವಶಿಯ ಕಥೆ ಹೇಳಬೇಕಾದ್ರೆ ಇನ್ನೊಂದು ಕಾರಣ ಇದೆ. ನೀನು ಉರ್ವಶಿ ನಿರಾಕರಣೆ ಮಾಡಿಬಿಟ್ಟಿಯಲ್ಲ, ಆ ಉರ್ವಶಿ ಯಾರು ಗೊತ್ತೇನೋ, ನನ್ನ ಮಗಳು ಅಂತ ಕೃಷ್ಣ ಹೇಳ್ತಾನೆ. ನನ್ನ ಕಡೆ ಅದು ಗೊತ್ತಿಲ್ಲ. ಉರ್ವಶಿ ಸಾಕ್ಷಾತ್ ನಾರಾಯಣನ ಮಗಳು ಆಕೆ. ನಾವು ಬದರಿಗೆ ಹೋದರೆ ಉರ್ವಶಿ ಪರ್ವತ ಅಂತಲೇ ಇದೆ, ನಾರಾಯಣ ಪರ್ವತ, ನರಪರ್ವತ, ಉರ್ವಶಿ ಪರ್ವತ. ನಾರಾಯಣ ಪರ್ವತ ಕಂಟಿಕೊಂಡಾಗಿರೋದೇ ಉರ್ವಶಿ ಪರ್ವತ, ಎದುರುಗಡೆ ಇರೋದೇ ನರಪರ್ವತ. ಅಲ್ಲಿರೋ ನರನಾರಾಯಣರಿದ್ದ ಸ್ಥಳ, ಉರ್ವಶಿಯನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಸ್ಥಳ, ನಾರಾಯಣನ ತೊಡೆಯಿಂದ ಹುಟ್ಟಿ ಬಂದಂತೆ ಉರ್ವಶಿ. ನೀನು ಉರ್ವಶಿಯನ್ನು ತ್ಯಾಗ ಮಾಡಿದವನು, ನಾನು ಉರ್ವಶಿಯನ್ನು ಹುಟ್ಟಿಸಿದವನು. ತ್ಯಾಗ ಮಾಡಿದ ನಿನಗೆ ಎಷ್ಟು ಎಚ್ಚರ ಇದ್ರೆ ಸೃಷ್ಟಿ ಮಾಡಿದ ನನಗೆ ಹೇಗಿರಬೇಕು ಹೇಳು ಅರ್ಜುನ ಅನ್ನೋ ಮಾತಿನೊಳಗೆ, ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ರಿಂದ ನನಗೆ ಲೇಪ ಆಗೋದಿಲ್ಲ ಅಂದ್ರೆ ಲೇಪಕ್ಕೆ ಕಾರಣ ಕೊಟ್ಟಾಗಾಯ್ತು. ಒಂದು ಕಾರಣ ಫಲದ ಅಪೇಕ್ಷೆ, ಇನ್ನೊಂದು ಕಾರಣ ನಾನು ಮಾಡ್ತೇನೆ ಅಂತಕ್ಕಂಥ ಒಂದು ಕರ್ತೃತ್ವದ ಭ್ರಮೆ. ಎರಡು ಕಾರಣ ಕೊಡ್ತಾನೆ. ನಾನು ಮಾಡ್ತೇನೆ ಅಂತ ಹೋಗ್ತಾನೆ, ಕೆಲವರು ನಿನ್ನ ಮಾತು ನನ್ನ ಮಾತು ಕೇಳೋದಿಲ್ಲ, ಯಾರು ನೀನು ನೋಡಿ, ನಾನು ಅಂತ ಅಹಂಕಾರ ಇದೆ, ಅದು ಸಿಟ್ಟು ಬಂತವನಿಗೆ. ನನಗೆ ಬೇಕಾದ ಸಿಗಲಿಲ್ಲ, ಸಿಟ್ಟು ಬರುತ್ತೆ. ನಾನು ಮಾಡ್ತೇನೆ ಎಂಬ ಅಹಂಕಾರ ಇದ್ದಲ್ಲೂ ನಮಗೆ ಫಲದ ಲೇಪ ಇದೆ, ಮತ್ತು ನಮಗೆ ಬೇಕು ಅಂತಕ್ಕಂಥ ಆಸೆ ಇದ್ದಲ್ಲೂ ಫಲದ ಲೇಪ ಇದೆ. ಎರಡನ್ನೂ ತೆಗೆದುಹಾಕಿಬಿಟ್ಟು ದೇವರು ಹೇಗೆ ಮಾಡ್ತಾನಲ್ಲ ಆ ರೀತಿ, ದೇವರು ನಾನು ಮಾಡ್ತೇನೆ ದೇವರು ಅನ್ಕೊಂಡ್ರೆ ತಪ್ಪಲ್ಲ, ನಾವು ಅನ್ಕೊಳ್ಬಾರ್ದು. ಮತ್ತೆ ನಾವೇನ್ ಮಾಡಬೇಕಾಗ, ದೇವರು ಮಾಡಿಸಿದಂತೆ ಮಾಡ್ತೇನೆ, ನಮಗೆ ಸಮಸ್ಯೆಯೇ ಇಲ್ಲ. ಬ್ಯಾಂಕಲ್ಲಿ ಯಾರೋ ಬಂದ್ರು, ಲಕ್ಷ ರೂಪಾಯಿ ಚೆಕ್ ಇತ್ತು, ಅವ್ನು ಪಾಸ್ ಮಾಡಿ ಬಂದ್ರು, ಚುಗುಟ್ ಕೊಟ್ಟ, ಲೇಪನೇ ಇಲ್ಲ ಇವನಿಗೆ, ತಾನೇ ಕೊಟ್ಟ. 10 ರೂಪಾಯಿ ಕೊಟ್ಟರೆ ಲೇಪ ಇದೆ ಇವರಿಗೆ, 10 ರೂಪಾಯಿ ಸುಮ್ಮನೆ ತೆಗೆದುಕೊಟ್ಟು ಬಿಟ್ಟ, ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ 100 ರೂಪಾಯಿ ಕೊಟ್ಟರೆ ಲೇಪ ಇಲ್ಲ, ಅವ್ನು ಸೈನ್ ಮಾಡಿಕೊಟ್ಟಿದ್ದಾನೆ ಇಶ್ಯೂ ಅಂತ ಹೇಳಿಬಿಟ್ಟು, ಸಮಸ್ಯೆನೇ ಇಲ್ಲ. 100 ರೂಪಾಯಿ 100 ರೂಪಾಯಿ ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ಉದಾಸೀನ ಉದಾಸೀನ ನೋಡಿ, ಉದಾಸೀನ ಎಲ್ಲಿದೆ ಗೊತ್ತಾ? ಅವನು 10 ಇಟ್ಟರು ಅಷ್ಟೇ, 1,000 ಎಷ್ಟು, 1,00,000 ಇಟ್ಟರು ಅಷ್ಟೇ, ಅಷ್ಟೇ ಇಟ್ಟಿರ್ತಾರೆ, ಅಷ್ಟೇ ಕೊಡ್ತಾರೆ, ಅಷ್ಟೇ ತಗೊಳ್ತಾರೆ, ಅಷ್ಟೇ ಕೊಡ್ತಾರೆ, ಅಷ್ಟೇ ತಗೊಳ್ತಾರೆ. ಇಲ್ಲಿ ಆಸಕ್ತಿ ಇಲ್ಲ ಅವನಿಗೆ, ಬಟ್ ಆಸಕ್ತಿ ಎಲ್ಲಿದೆ, ಲೆಕ್ಕ ಕರೆಕ್ಟ್ ಇರಬೇಕು. ಅಲ್ಲಿ ಇನ್ನೊಬ್ಬ ಆದ್ರೆ ಗೋವಿಂದ, ಯಾರಿಟ್ರೆ ಯಾರು ಹೋದ್ರೆ ಅಂತ ತೋಗ್ಬಿಟ್ರೆ ಗೋವಿಂದ ಕಡೆ. ವ್ಯಕ್ತಿಗಳ ಬಗ್ಗೆ ಅವನು ಯೋಚನೆ ಇಲ್ಲ, ಹಣದ ಬಗ್ಗೆ ಯೋಚನೆ ಇದೆ ಅವನಿಗೆ. ಲೆಕ್ಕ ಟ್ಯಾಲಿ ಆಗಲೇಬೇಕದು. ಇಲ್ಲಿ ನೋಡಿದ್ರೆ ಆಸಕ್ತಿ ಫುಲ್ ಇದೆ, ಅಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಅವನು ತಗೊಂಡೋಗ ಲಕ್ಷ್ಮೀಪತ್ರ ಎಲ್ಲಿ ಹೋಗ್ತಾನೆ ಏನು ಗೊತ್ತಿಯ ಪಾಪ, ಮದುವೆನ ಮಾಡ್ತಾನೋ ಕ್ಲಬ್ಗೆ ಹೋಗ್ತಾನೋ, ಆಮೇಲೆ ನಮ್ಗೆ ಯಾಕೆ ಮತ್ತೆ ದುಡ್ಡು ಹಿಡಿದ ತಗೊಂಡ ಹೋದ ಬೀಡ ಹೋಯ್ತ ಕಡೆ. ಅವನಿಗೆ ಅನುಕೂಲ ಆಯ್ತು. ಆದ್ರೆ ಬಂದಾಗ ಎಷ್ಟು ಯೋಚನೆ ಇದೆ ಈಗ, ಎಲ್ಲಿ ಕೌಂಟಿಂಗ್ ಇಟ್ಟು ಫಸ್ಟ್ ಕ್ಲಾಸ ಮಾಡ್ತಾನೆ, ಆ ದುಡ್ಡಿನ ಬಗ್ಗೆ ವರಿ ಮಾಡೋದಿಲ್ಲ. ಇದನ್ನ ಯೋಗ ಅಂತ ಕರೀತಾರೆ. ಆದ್ರೆ ಕೌಂಟಿಂಗ್ ತಪ್ಪು ಮಾಡಿದ್ರು ಶಿಕ್ಷಣೆ, ಅದು ತಗೊಂಡೋದ ಮೇಲೆ ಏನ್ ಮಾಡ್ತಾರೆ ಫಾಲೋ ಮಾಡ್ಕೊತಾ ಹೋದ್ರು ಶಿಕ್ಷಣೆ. ನಮ್ಗೆ ಎರಡೂ ಬೇಕಿಲ್ಲ. ಉದಾಸೀನ ವದಾಸೀನಂ ಅಸಕ್ತಂತೇಶು ಕರ್ಮಸು ನತ್ಯಮಾಂ ಕರಾನೆ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅಂತ ಹೇಳಿದ್ರಿಂದ, ಈ ರೀತಿ ನಾವೆಲ್ಲ ಕಡೆ ಮಾಡಲಿಕ್ಕೆ ಹೊರಟ್ರೆ ನಮಗೆ ಬಂಧನ ಬರೋದೇ ಇಲ್ಲ. ನಮ್ಮ ಕೆಲಸ ಅಂತ ಮಾಡ್ತಾ ಹೋಗೋದಷ್ಟೇ ನಮ್ಮ ಕೆಲಸ. ಅದನ್ನ ಏನೇ ಮಾಡಲಿ ನಮ್ಗೆ ಯೋಚನೆಯೇ ಇಲ್ಲ. ಆಗ ಅರ್ಜುನ ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ ಅಂತ ಹಿಂದೆ ಹೇಳಿದ್ದಾನೆ. ಮುಂದುವರಿಸಿ ಹೇಳುತ್ತಾನೆ, ಇಂಥ ನನ್ನಿಂದ ಅರ್ಜುನ ಏನಾಗುತ್ತೆ ಗೊತ್ತಾ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಆ ಹೇತು ನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಮುಂದಿನ ಶ್ಲೋಕ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದೆ, ಸಣ್ಣ ಪುಟ್ಟ ಜಗತ್ತನ್ನಲ್ಲ. ಸಚರಾಚರಂ, ಚರ ಅಂದ್ರೆ ಚೇತನ, ಅಚರ ಅಂದ್ರೆ ಜಡ. ಮೊಬೈಲ್ ಮೊಬೈಲ್ ಅಂತೇವಲ್ಲ ಹಾಗೆ, ಚರ ಚೇತನ. ನಮ್ಮ ಜೊತೆಗೆ ಒಯ್ಯೋ ಫೋನು ಮೊಬೈಲ್ ಫೋನು, ಮನೆಯಲ್ಲೇ ಇದ್ರೆ ಅದು ಸ್ಟೇಬಲ್ ಇಮೊಬೈಲ್. ಅದಕ್ಕೆ ಚರ ಅಚರ ಅಂತ ಪದ ಬಂದಿದ್ದ ಹಾಗೇನೆ. ಸಮಸ್ತ ಚರ ವಸ್ತುಗಳು, ಸಮಸ್ತ ಅಚರ ವಸ್ತುಗಳು ಕೂಡ ಈ ಪ್ರಕೃತಿಯಿಂದ ಹುಟ್ಟಿ ಬರ್ತಾ ಇವೆ. ಆಗೊಂದು ಸಮಸ್ಯೆ ಬಂತು. ಈ ಮಾತನ್ನು ಸಾಂಖ್ಯ ಮತದವರು ಹೇಳ್ತಾರೆ, ಪ್ರಕೃತಿಯಿಂದ ಎಲ್ಲ ಸೃಷ್ಟಿಯಾಗಿ ಬರುತ್ತೆ. ಸಾಂಖ್ಯರು ಒಪ್ಪಿಟ್ಟು ಬಿಡ್ತಾರೆ. ಮತ್ತು ಕೃಷ್ಣ ಅದನ್ನೇ ಹೇಳ್ತಾನು ಅಂತ ಕೇಳಿದರೆ, ಇಲ್ಲ, ಮಯಾಧ್ಯಕ್ಷೇಣ ಪ್ರಕೃತಿ. ಸಾಂಖ್ಯರ ಪ್ರಕಾರ ಪ್ರಕೃತಿ ಪುರುಷ ಡಿಪೆಂಡ್, ಪರಮಸ್ಕರ ಮ್ಯೂಚುವಲಿ ಡಿಪೆಂಡೆಂಟ್. ಅವರು ಪರಮಾತ್ಮ ನಮ್ಮ ಶಾಸ್ತ್ರ ಆಗಲ್ಲ, ಭಗವದ್ಗೀತೆಯ ಶಾಸ್ತ್ರ ಆಗಲ್ಲ. ಪ್ರಕೃತಿಯಿಂದ ಹುಟ್ಟಿ ಬರ್ತಾರೆ, ನಾನು ಅನುಗ್ರಹ ಮಾಡಿದರೆ ಮಾತ್ರ ಅಂತ ಹೇಳುತ್ತಾರೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಪ್ರಕೃತಿಯನ್ನು ಒಪ್ಪೋದು ತಪ್ಪಲ್ಲ. ಇವತ್ತು ನಮ್ಮ ಜೀವನ ಹೆಚ್ಚು ಕಡಿಮೆ ಹಾಗೆ ಇರೋದು, ಎಲ್ಲ ನೇಚರ್ ನೇಚರ್ ಅಂತ ಹೇಳಿಬಿಡ್ತೇವೆ ಅಷ್ಟೇ. ಎಲ್ಲ ಪ್ರಕೃತಿ 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 ಅಲ್ಲ. ನಾವು ಕೇಳಲಿಲ್ಲ ಕಾವೇರಿ ಗಲಾಟೆ ಪ್ರಕೃತಿಯೇ ಪರಿಹಾರ ಕೊಡಬೇಕು, ಅಲ್ಲ, ದೇವರೇ ಪರಿಹಾರ ಕೊಡಬೇಕು ಅಂತ ಹೇಳಬೇಕು. ಪ್ರಕೃತಿ ಪರಿಹಾರ ಕೊಡುತ್ತೆ ಅಂತ ಕೇಳಿದರೆ ಪ್ರಕೃತಿ ಜಡಪದಾರ್ಥೇನು ಪರಿಹಾರ ಕೊಡುತ್ತೆ? ಅದಕ್ಕೆ ಮೂವಾದ ಶಕ್ತಿ ಇಲ್ಲ, ಅದೇ ಪರಿಹಾರ ಕೊಡುತ್ತೆ. ಲೆಕ್ಕ ಹಾಕಿ ನಿಂತುಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಅರ್ಜೆಂಟ್ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತೆ ಕಾರ್ ಇದೆಯಲ್ಲ, ಡ್ರೈವರ್ ಇಲ್ಲ ಅಂತ ಹೇಳ್ತಾರೆ. ಕಾರು ಪ್ರಕೃತಿ, ಡ್ರೈವರ್ ಪುರುಷ. ಬರೀ ಕಾರ್ ಹೋಗೋದಾಗಿದ್ರೆ ಹೋಗೋದು ಡೇಂಜರು, ನಿಲ್ಲೋದು ಡೇಂಜರ್. ಬರೀ ಕಾರ್ ಹೊರಟುಬಿಟ್ರೆ ಯಾರು ನಿಲ್ಲದ ಅಲ್ಲಿ ಓಡೋಗ್ಬಿಡ್ತಾರೆ, ಎಲ್ಮೇಲೆ ಬರುತ್ತೆ ಅಂತ ಭಯ ಅವರಿಗೆ. ಡ್ರೈವರ್ ಇದ್ದ ಕಾರ್ ನೋಡ್ತಾರೆ, ಆರಾಮ ಮುಂದೆನೆ ಹೋಗ್ತಾರೆ. ಕಾರ್ ತಟ್ಟಿಗತ ಹೋಗ್ತಾರೆ, ಹೋಗ್ಬೇಕಾರೆ ಡ್ರೈವರ್ ಇದ್ದಾನಲ್ಲ, ಇವ್ರು ಕಂಟ್ರೋಲ್. ಡ್ರೈವರ್ ಇಲ್ಲದ ಕಾರ್ ಬರ್ತಿದ್ರೆ ಓಡೋಗ್ಬಿಡ್ತಾರೆ ಎಲ್ಲರೂ ಕೂಡ. ಯಾರ ಮೇಲೆ ಹೋಗುತ್ತೆ? ಎನಿ ಟೈಮ್ ಹೋಗ್ಬೋದು. ಇವತ್ತು ನಾವು ಒಪ್ಪಿರೋ ಪ್ರಕೃತಿ ಹಾಗಾಗಿ ಬಿಡುತ್ತೆ. ಆದ್ರಿಂದ ಸಾಂಖ್ಯ ತತ್ವ ಪ್ರಕೃತಿಗೆ ಪ್ರಾಮಿನೆನ್ಸ್ ಕೊಟ್ಟಂತ ತತ್ವ, ನಮ್ಮ ಭಗವದ್ಗೀತಾ ತತ್ವ ಅದಲ್ಲ. ಭಗವಂತ ಮಾತಾಡಬೇಕಾದ್ರೆ ಪ್ರಕೃತಿ ಪ್ರಾಮಿನೆನ್ಸ್ ಆಗಿ ಬರುತ್ತೆ. ಪ್ರಕೃತಿಗೆ ನೋ ರೋಲ್ ಅಲ್ಲ, ಮತ್ತೆ ಪ್ರಕೃತಿಗೆ ರೋಲ್ ಇದೆ, ಅದು ಡಿಪೆಂಡೆಂಟ್ ರೋಲೇ ಹೊರತು ಇಂಡಿಪೆಂಡೆಂಟ್ ರೋಲ್ ಅಲ್ಲ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಈ ವಿವರಣೆ ಪರಮಾತ್ಮ ಮತ್ತೆ 14 ಅಧ್ಯಾಯದಲ್ಲಿ ಮಾಡ್ತಾರೆ. ಮಮ ಯೋ ನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ತದಾಮ್ಯಹಂ ಅಂತ ಅಲ್ಲಿ ವಿವರಣೆ ಕೊಡ್ತಾರೆ. ಅಂದ್ರೆ ಒಂದೊಂದು ಶ್ಲೋಕ ಇಲ್ಲಿ ಸೂಕ್ಷ್ಮವಾಗಿ ಬಂದ್ರೆ ಅಲ್ಲಿ ವಿಸ್ತಾರವಾಗಿ ಬರುತ್ತೆ. ಪ್ರಕೃತಿಯಿಂದ ನಾನು ಹೇಗೆ ಸೃಷ್ಟಿ ಮಾಡ್ತೇನೆ ಅಂತ ಅಲ್ಲಿ ವಿವರಣೆ ಕೊಡ್ತಾನೆ. ಇಲ್ಲಿ ಹೇಳ್ತಾನೆ ಪ್ರಕೃತಿಯಿಂದ ಸೃಷ್ಟಿಯಾಗತ್ತೆ, ಆಟೋಮೆಟಿಕ್ ಆಗಿ ಆಗೋದಿಲ್ಲ, ಪ್ರಕೃತಿ ತಾನಾಗಿಯೂ ಮಾಡೋದಿಲ್ಲ. ಮಯಾ ಅಧ್ಯಕ್ಷೇಣ, ನಾನು ಅಧ್ಯಕ್ಷನಾಗಿ ಕೊಡ್ತೇನೆ. ಅಕ್ಷದ ಅಧ್ಯಕ್ಷ ಅಂತ ಯಾತಕ್ಕೆ ಕರೀತಾರೆ ಗೊತ್ತೇನು? ಇವತ್ತು ಪ್ರಕಾರ ಅಧ್ಯಕ್ಷ ಅಂದ್ರೆ ಕೊನೆ ಮಾತಾಡೋಣ ಅಷ್ಟೇ. ಎಲ್ಲರ ಮಾತಾಡಿದ್ರೆ ಮಾತಾಡೋದು ಅಧ್ಯಕ್ಷ ಅಷ್ಟೇ. ಹಿಂದಿನ ಕಾಲಕ್ಕೆ ಅಧ್ಯಕ್ಷ ಸ್ವಲ್ಪ ಸುಮಾರು 30 ವರ್ಷಗಳು ಅಧ್ಯಕ್ಷ ಭಾಷಣ ಅಧ್ಯಕ್ಷ ಆಗಿರ್ತಿರಲಿಲ್ಲ, ಹೋಲ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದ ಅಧ್ಯಕ್ಷ, ಹೋಲ್ ಪ್ರೋಗ್ರಾಮ್. ಇವತ್ತು ನಿರೂಪಕ ಬೇರೆ ಇರ್ತಾರೆ, ಹೊಸ ಪೋಸ್ಟ್ ಕ್ರಿಯೇಟ್ ಆಯ್ತು. ನಿರೂಪಕ ಅಂತ ಇರ್ತಾನೆ, ಆತ್ ಮಾಡ್ತಾನೆ, ಅಧ್ಯಕ್ಷ ಕೊನೆ ಮಾತಾಡ್ತಾನೆ ಅಷ್ಟೇ. ಅಧ್ಯಕ್ಷ ಕೂಡೋದಷ್ಟೇ ಕೆಲಸ, ಹಿಂದೆ ಆಗಲ್ಲ. ಅಧ್ಯಕ್ಷ ವಹಿಸ್ತಾರೆ ಅಂತ ಹೇಳಿದ ತಕ್ಷಣ ಅಧ್ಯಕ್ಷ ನಡೆಸಿಕೊಡ್ಬೇಕು ಅಂದು ಬಿಡ್ತಾರೆ. ಎಲ್ಲ ನಡೆಸ್ತಾ ಇದ್ರು ಅಂದ್ರೆ ಅಧ್ಯಕ್ಷರಲ್ಲಿ ವ್ಯತ್ಯಾಸ ಇದೆ. ಈಗ ನಮ್ಮ ಅಧ್ಯಕ್ಷ ಬೇರೆ, ಅಮೆರಿಕದ ಅಧ್ಯಕ್ಷ ಬೇರೆ. ನಮ್ಮ ಅಧ್ಯಕ್ಷರ ಪೋಸ್ಟ್ ಪ್ಯಾಸಿವ್, ಅಲ್ಲಿ ಆಕ್ಟಿವ್ ಪೋಸ್ಟ್ ಅದು. ಅಮೆರಿಕದ ಅಧ್ಯಕ್ಷ ಆದ್ರೆ ಆಕ್ಟಿವ್, ಇಂಡಿಯಾದ ಅಧ್ಯಕ್ಷ ಆದ್ರೆ ಸಾಂಖ್ಯ ಅಧ್ಯಕ್ಷ. ಇಂಡಿಯಾದ ಅಧ್ಯಕ್ಷ ಸಾಂಖ್ಯ ಅಧ್ಯಕ್ಷ, ಅಮೆರಿಕದ ಅಧ್ಯಕ್ಷ ನಮ್ಮ ದ್ವೈತದ ಅಧ್ಯಕ್ಷ. ಈ ಮಾತು ಗೊತ್ತಾದರೆ ಎಂಥ ಅಧ್ಯಕ್ಷ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಲ್ಲಿ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಇಡೀ ವಿಶ್ವದ ಪ್ರತಿಯೊಂದು ವಸ್ತುವನ್ನು ಕೂಡ ಪ್ರಕೃತಿ ಹೆತ್ತರೆ ನಾನು ಯಜಮಾನನಾಗಿರ್ತಕ್ಕಂಥವನು ನಾನು. ಹೇತು ನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಈ ರೀತಿಯಾದಂತಹ ಕಾರಣದಿಂದ ಜಗತ್ತು ವಿಶೇಷತಃ ಪರಿವರ್ತತೆ. ಅನೇಕ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜಗತ್ತು ಯಾತಕ್ಕೆ ನಡೆಯುತ್ತೆ ಅಂದರೆ, ನಾನು ಮಾಡಿಸುವವನು, ಪ್ರಕೃತಿ ಮಾಡುತ್ತೆ, ಜರ ಎಲ್ಲ ಹುಟ್ಟಿ ಬರ್ತಾರೆ. ಒಂದು ವ್ಯವಸ್ಥೆ ಇರೋದರಿಂದ ಸದಾ ನಡೀತಾ ಇರುತ್ತೆ. ಇದು ಸೃಷ್ಟಿಯ ರಹಸ್ಯದ ಒಂದು ಹಿನ್ನೆಲೆ ಅಂತ ಭಗವಂತ ಹೇಳಿದ್ರು. ಇದನ್ನ ಜ್ಞಾನ ಅಂತ ವಿವೇಚನೆ ಮಾಡುತ್ತಾರೆ. ಇಲ್ಲಿ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ಇವತ್ತು ದೇವರೇ ಇಲ್ಲ ಅಂತ ತಿಳ್ಕೊಂಡ್ರೆ ಜ್ಞಾನ ಅಲ್ಲ ಅದು. ಜಡ ಪದಾರ್ಥ ಇಲ್ಲ ಅಂದರೂ ಜ್ಞಾನ ಅಲ್ಲ. ದೇವರಿದ್ದೇ ಇದ್ದಾನೆ, ದೇವರೆಲ್ಲವನ್ನು ಮಾಡಿಸ್ತಾನೆ. ಪ್ರಕೃತಿ ಅವನ ಮೇಲೆ ಅವಲಂಬಿಸಿ ಇದೆ, ದೇವರು ಮಾಡಿಸಿದಂತೆ ಮಾಡುತ್ತೆ. ಇದು ವಿಶೇಷವಾದಂಥ ರೀತಿ. ಅಲ್ಲಿಂದ ಮುಂದೆ ಪರಮಾತ್ಮ ಇಷ್ಟು ಸ್ಪಷ್ಟ ಇದ್ರೆ ಎಲ್ಲರೂ ಯಾಕೆ ಹೀಗೆ ತಿಳ್ಕೊಳ್ಳಬಾರದು ಅಂತ ಮುಂದಿನ ಪ್ರಶ್ನೆ. ನೀನೇ ಸರ್ವತ್ರ ವ್ಯಾಪ್ತ, ನೀನೇ ಅಧ್ಯಕ್ಷ, ಪ್ರಕೃತಿಯಿಂದ ಸೃಷ್ಟಿ, ನೀನೇ ಅದಕ್ಕೆ ಮುಖ್ಯ ಕಾರಣ. ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ಟು ಉದ್ಧಾರ ಇದನ್ನೇ ಜ್ಞಾನ ಅಂತ ಕರೆಯೋದಾದರೆ ಎಲ್ಲರೂ ಜ್ಞಾನಿಗಳು ಯಾಕೆ ಆಗಬಾರದು? ಹಾಗಿದ್ರೆ ಎಲ್ಲ ಜ್ಞಾನಿಗಳಾಗಬಹುದಲ್ಲ, ಏನು ಕಷ್ಟ ಇದೆ? ಅದಕ್ಕೆ ದೊಡ್ಡ ಸಮಸ್ಯೆ ಇವತ್ತಿನ ದಿವಸ. ಎಲ್ಲರೂ ಜ್ಞಾನಿಗಳು ಯಾತಕ್ಕಾಗಲಿಲ್ಲ, ಉದ್ಧಾರರಾದಿ ಯಾತಕ್ಕೆ ಹಿಡಿದಿಲ್ಲ? ಅದಕ್ಕೆ ಮುಂದಿನ ಶ್ಲೋಕದಲ್ಲೇ ಉತ್ತರ ಇದೆ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಇದು ಮುಂದಿನ ಶ್ಲೋಕ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಮೂರ್ಖ ಜನ ನಾನೇನ್ ತಿಳ್ಕೊಂಡಿದ್ದಾರೆ ಗೊತ್ತಾ? ಮಾನುಷೀಂ ತನುಮಾಶ್ರಿತಂ. ಕೃಷ್ಣ ನಮ್ಮಂತೆ ವರ್ಷದೇಹ ಹುಟ್ಟಿದವನು, ನಮ್ಮಂತೆ ಹುಟ್ಟಿದವನು, ನಮ್ಮಂತೆ ಬೆಳೆಯೋನು. ಸ್ವಲ್ಪ ಸ್ವಲ್ಪ ದೊಡ್ಡವನಿರಬಹುದು ಅಷ್ಟೇ, ಸ್ವಲ್ಪ ಕನ್ನಿಂಗು ಇರಬಹುದು. ಕೆಲವು ಪಕ್ಕ ಕೃಷ್ಣ ಅಂದ್ರೆ ಕ್ಲವರ್, ಕನ್ನಿಂಗ್ ಅಂತ ಅದು ನೋಡಿದ ಕೊಳದ ಕಾಲಕ್ಕೆ ಬಯ್ಯೋ ಪದಗಳು. ಕೃಷ್ಣ ಭಾರಿ ಕನ್ನಿಂಗ್ ಫೆಲೋ ಎಂಬ ಅರ್ಥ ಉಪಯೋಗಿಸಿ ಬಿಡ್ತಾರೆ. ಏನೋ ಸ್ವಲ್ಪ ಜಾಸ್ತಿ ಇರಬಹುದು, ಆದರೂ ನಮ್ಮಂತೆನೆ ಕೃಷ್ಣ. ಮಾನುಷೀಂತನು ಮಾಶ್ರಿತಂ, ಮನುಷ್ಯ ದೇಹದಲ್ಲಿ ಅವನು ಆಶ್ರಯ ಪಡೆದು ಹುಟ್ಟಿ ಬಂದಿದ್ದಾನೆ. ನಮ್ಮದು ದೇಹ, ನಮ್ಮ ದೇಹ ಹೋಗುತ್ತೆ, ಕೃಷ್ಣನ ದೇಹನೂ ಹೋಗುತ್ತೆ. ಆ ಬೇಡ ಹೊರದು ಬಿಡ್ತಲ್ಲ, ಹೋಗ್ಬಿಡ್ತಲ್ಲ ಆ ಟೈಪ್. ಈ ತರ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವಜಾನಂತಿ, ತಪ್ಪಾಗಿ ತಿಳಿತಾರೆ ನನ್ನನ್ನ ಜನ, ತಪ್ಪಾಗಿ ತಿಳಿತಾರೆ. ನಮ್ಮಲ್ಲೇ ನೋಡಿ, ವೈರ್ ನೋಡ್ದ, ಕಡ್ಕೊಂಡ, ಏನಾಗಲೇ ಇಲ್ಲ, ಖುಷಿ ಆಯ್ತು ಅವನಿಗೆ. ಲೈವ್ ವೈರ್ ಇತ್ತು, ಅದು ಮುಟ್ಟಿಬಿಟ್ಟ, ಟಕ್ಕ ಶಾಕ್ ಹೊಡೆದು ಬಿಡುತ್ತೆ. ಅಂದ್ರೆ ಆರ್ಡಿನರಿ ವೈರ್ನಂತೆ ಲೈವ್ ವೈರ್ ತಿಳ್ಕೊಂಡ್ರೆ ಗತಿಯರಾಗತ್ತೆ. ಒಂದು ಲೆಕ್ಕ ಹಾಕಿ ಸಾಮಾನ್ಯ ಜನಗಳನ್ನ ತಿಳ್ಕೊಳ್ಳ ಹಾಗೆ ನನ್ನೂ ತಿಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಈ ಮಾತನ್ನು ಯೋಚನೆ ಮಾಡಬೇಕು. ರಬ್ಬರ್ ಹಾವನ್ನು ಮುಟ್ಟಿದ ನಿಜವಾದ ಹಾವು ಮುಟ್ಟಿದ್ರೆ ಗತಿ ಏನಾಗುತ್ತೆ? ರಬ್ಬರ್ ಹಾವನ್ ಮುಟ್ತಾನೆ, ಇನ್ನೊಂದು ತಾನೇ ಎತ್ತಿ ಹಾಕಿಬಿಡ್ತಾನೆ, ಪಾಪ ಎತ್ತಿ ಹಾಕಿಬಿಡ್ತಾರೆ ಖುಷಿಯಿಂದ. ಆದರೆ ಅವರು ಹುಷೋಡ ಹಬ್ಬ ಗಾಬರಿಯಾಗಿ ನೋಡ್ತಾರೆ. ಆಮೇಲೆ ಇವನೇ ಎತ್ತಿ ಹಾಕಿದ ಮೇಲೆ ನನ್ನೇನು ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಬುದ್ಧಿ ಇದ್ದ ಯೋಚನೆ ಮಾಡ್ತಾನೆ, ಉಳಿದನ್ನು ದುಃಖ ಪಟ್ಟು ಬಿಡ್ತಾನೆ ಅಷ್ಟೇ. ಆದರೆ ಇವತ್ತು ರಬ್ಬರ್ ಹಾವು ಹಾವಿರಂತ ಕಂದ್ರೆ ಹಾವಲ್ಲ, ನಿಜವಾದ ಹಾವು ಹಾವೇನೆ. ನನ್ನನ್ನು ಏನ್ ತಿಳ್ಕೊಂಡಿದ್ದಾರೆ? ಒಂದು ಮನುಷ್ಯ ದೇಹದವನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವರಿಗೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಶ್ರಿತಂ. ಇದೇ ಮಾತು ಹಿಂದೆ ಬಂದಿದೆ. ನಚ ಮಾಂ ದುಷ್ಕೃತಿಯನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ. ಏಳನೇ ಅಧ್ಯಾಯದಲ್ಲಿ ಬಂದಿದೆ. ಯಾರು ದುಷ್ಕರ್ಮ ಮಾಡಿರ್ತಾರೋ, ಯಾರು ಮೂರ್ಖರೋ, ಅವರು ನನ್ನನ್ನು ಆಶ್ರಯಿಸಲು ಸಾಧ್ಯವೇ ಇಲ್ಲ. ಯಾರು ವಿವೇಕಿಗಳೋ ಅವರಿಗೆ ಮಾತ್ರ ಸಾಧ್ಯ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ಯಾತಕ್ಕೆ ಇವರೆಲ್ಲ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಅವರೆಲ್ಲ ಇಲ್ಲ ಕೂಡ. ಬೇರೆಯವರು ಕೃಷ್ಣ ನಮ್ಮಂತೆ ಇದ್ದಾನೆ, ಈ ಮಾತನ್ನು ಹೇಳೋ ವಿಕಾಸನ ಸಿಗ್ತಾರೆ ನಮಗೆ. ಯಾಕೆ ಮನುಷ್ಯ ದೇಹ ಇಲ್ವಾ ಅವನಿಗೆ? ಅವನಿಗೆ ಒಂದು ಹೈಟ್ ಇಲ್ವಾ? ಭೀಷ್ಮರು ಬಾಣ ಹೊಡೆದ್ರೆ ಹಣೆ ರಕ್ತ ಬರಲಿಲ್ವಾ? ಅದೇ ರೀತಿಯಲ್ಲಿ ಕೃಷ್ಣ ಬೇಡ ಬಾಣ ಹೊಡೆದ್ರೆ ಸತ್ತೋಗ್ಲಿಲ್ವಾ? ಈ ತರ ಭಾವನೆ ಶುರು ಮಾಡಿಬಿಡುತ್ತೆ. ಹಾಲು ಮೊಸರು ಎಣ್ಣೆ ತಿನ್ನಲಿಲ್ವಾ? ನಾವು ತಿಂತೆ, ಅವನು ತಿಂದ, ಸ್ವಲ್ಪ ಜಾಸ್ತಿ ತಿಂದ. ಅದ್ಮೇಲೆ ನಮಗೆ ಜಾಸ್ತಿ ದೇಹ ಇರಬೇಕೆ ಹೊರತು ದೇಹ ಇಲ್ಲ ಅಂತ ಹೇಳಬೇಡಿ. ನಮ್ಮ ದೇಹಕ್ಕೆ ಒಂದು ದೇಹಕ್ಕೂ ವ್ಯತ್ಯಾಸವೇ ಇಲ್ಲ. ಈ ರೀತಿ ಭಾವಿಸಿಬಿಡ್ತಾರೆ. ಅಂದ್ರೆ ನಾನು ಮನುಷ್ಯ ರೂಪದಲ್ಲಿ ಬಂದಿದ್ದೇನೆ ತಿಳ್ಕೊಳ್ಳೋದಿಲ್ಲ, ಮನುಷ್ಯನೇ ಆಗಿ ಬಂದಿದ್ದೇನೆ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ! ಪರಮಾತ್ಮ ಮತ್ಸ್ಯ ರೂಪಿ, ಹೌದು, ಮತ್ಸ್ಯ ಅಲ್ಲ, ಮತ್ಸ್ಯ ರೂಪಿ, ಕೂರ್ಮ ರೂಪಿ, ಕೂರ್ಮನಲ್ಲ. ಮತ್ಸ್ಯಕ ರೂಪಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ. ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಲೋಕ ವಿಧಾರಕ ದೇವವರೆಣ್ಯ. ಈ ಮಾತೆ ಪರಮಾತ್ಮನ ರೂಪಗಳು. ಪರಮಾತ್ಮ ಮೀನಲ್ಲ, ಆದರೆ ಮೀನಿನ ಆಕಾರದಲ್ಲಿ ತೋರಿಸಿಕೊಂಡ. ಈ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೋತಾ ಹೊರಟ್ರೆ ದೇವರನ್ನ ಕೃಷ್ಣ ಹೇಳ್ತಾನೆ, ನನ್ನನ್ನ ಜನ ಮನುಷ್ಯ ದೇಹದವನು ತಪ್ಪು ತಿಳ್ಕೊಂಡ್ಬಿಡ್ತಾರಲ್ಲ, ಅದೇ ಅವರ ಅರ್ಥಕ್ಕೆ ಕಾರಣ. ಆದ್ರಿಂದ ಏನಾಯ್ತು ಅವರಿಗೆ? ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಮಮ ಭೂತ ಮಹೇಶ್ವರಂ, ಭೂತಂಚ ಮಹೇಶ್ವರಂಚ ಭೂತ ಮಹೇಶ್ವರಂ ಅಂತ ವಿಗ್ರಹ ಮಾಡ್ತಾರೆ. ಭೂತಂ ಅಂದ್ರೆ ಸರ್ವದಾ ವಿದ್ಯಮಾನಂ. ನನ್ನ ದೇಹ ಇವತ್ತು ಬಂದು ನಾಳೆ ಹೋಗೋ ದೇಹ ಅಲ್ಲ. ನಮಗೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಇರುತ್ತೆ. ಇವತ್ತು ಬಂತು, ನಾಳೆ ಹೋಯ್ತು. ಪರಮಾತ್ಮ ದೇಹ ಹಾಗಲ್ಲ. ಭೂತಂ ಸದಾ ಇರತಕ್ಕಂಥದ್ದು. ಕೃಷ್ಣರೂಪ ಇವತ್ತೂ ಇದೆ, ರಾಮರೂಪ ಇವತ್ತೂ ಇದೆ, ಪರಮಾತ್ಮ ಎಲ್ಲ ರೂಪಗಳು ಇವತ್ತು ಇವೆ. ನಮ್ಮ ಕಣ್ಣಿಗೆ ಬೇಕಾದ್ರೆ ತೋರಿಸ್ತಾನೆ, ಸಾಕಾದ್ರೆ ಬಿಡ್ತಾನೆ ಅಷ್ಟೇ ಹೊರತು ಅವು ಬಂದು ಹೋಗ್ತಕ್ಕಂಥ ದೇಹಗಳಲ್ಲ. ಮತ್ತು ಮಹೇಶ್ವರಂ, ನಮ್ಮದೆಲ್ಲ ಅಸಮರ್ಥವಾದ ದೇಹಗಳು, ಕೈ ನೋವು, ಕಾಲು ನೋವು, ವಯಸ್ಸಾದ ಬರೀ ಅದೇ ನೋವುಗಳೇ ಶುರು. ದಿನವೇ ಸರಿಯಾಗಿದ್ದೀರಾ ಅಂತ ಅಯ್ಯೋ ಏನು ಹೇಳ್ತೀರಿ ಶುರು ಮಾಡಿಬಿಡ್ತಾನೆ. ಸರಿಯಾಗಿದ್ದೀರಾ ಅಂತ ಅಷ್ಟೇ ಅಯ್ಯೋ ಅಂತ ಶುರು ಮಾಡೋದು, ಕಾಲಿಗೆ ಕೈಯಾಗೆ ಕಣ್ಣಾಗೆ ಅಂತ ಹೇಳ್ತಾನೆ ಇರ್ತಾರೆ. ದೇವರಿಗೆ ಆಗಿಲ್ಲ ಮಹೇಶ್ವರಂ. ಯಾವ ಕಾಲಕ್ಕೂ ಪರಮಾತ್ಮನ ದೇಹ ಅಂದ್ರೆ ಪರ್ಫೆಕ್ಟ್. ಅದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದನ್ನ ಅರ್ಥ ಮಾಡ್ಕೋಬೇಕು. ನನ್ನ ದೇಹ ಉಳಿದವರ ದೇಹದಂತೆ ಅಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡೋರಿಗೆ ವಿಶ್ವರೂಪ ತೋರಿಸ್ತಾರಲ್ಲ ಅವಾಗ ಅರ್ಥ ಆಗುತ್ತೆ.